ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಒಂದು ಸಣ್ಣ ಕೋಣೆ, ಒಂದು ಮಂಚ, ಒಂದು ಮೇಜು, ಒಂದು ಕುರ್ಚಿ, ಒಂದು ದೀಪ ಸ್ತಂಭ ಎಲಿಶನಿಗೆ ಮಾಡಿಸಿಟ್ಟಳು. ಶೂನ್ಯಮ್ಯಳು ಎಲಿಶನಿಗೆ ಮಾಡಿಸಿಟ್ಟಳು. ಇಲ್ಲಿ ಬರುವಾಗೆಲ್ಲ ಆತ ನಿಂತು ಸ್ವಲ್ಪ ಕುಳಿತು ಸ್ವಲ್ಪ ಮಲಗಿ ವಾಕ್ಯ ಓದಿ ಪ್ರಾರ್ಥನೆಯ ಮಾಡುತ್ತಿದ್ದನು. ಎಲಿಶನು ಯಹೋವನನ್ನು ಸ್ತುತಿಸುತ್ತಿದ್ದನು. ಎಷ್ಟೊಂದು ಉಪಕಾರ ಆ ತಾಯಿ ಮಾಡಿದಳು. ಓಹೋ, ಎಷ್ಟೊಂದು ಅದ್ಭುತವ ತನ್ನ ಬಾಳಿನಲ್ಲಿ ಪಡೆದುಕೊಂಡಳು. ಆಹಾ, ಎಷ್ಟೊಂದು ಉಪಕಾರ ಆ ತಾಯಿ ಮಾಡಿದಳು. ಓಹೋ, ಎಷ್ಟೊಂದು ಅದ್ಭುತವ ತನ್ನ ಬಾಳಿನಲ್ಲಿ ಪಡೆದುಕೊಂಡಳು. ತನ್ನ ಬಾಳಿನಲ್ಲಿ ಪಡೆದುಕೊಂಡಳು. ಒಂದು ಸಣ್ಣ ಕೋಣೆ, ಒಂದು ಮಂಚ, ಒಂದು ಒಂದು ಕುರ್ಚಿ, ಒಂದು ದೀಪ ಸ್ತಂಭ ಎಲಿಶನಿಗೆ ಮಾಡಿಸಿಟ್ಟಳು. ಶೂನ್ಯಮ್ಯಳು ಎಲಿಶನಿಗೆ ಮಾಡಿಸಿಟ್ಟಳು. ಇಲ್ಲಿ ಬರುವಾಗೆಲ್ಲ ಆತ ನಿಂತು ಸ್ವಲ್ಪ ಕುಳಿತು ಸ್ವಲ್ಪ ಮಲಗಿ ವಾಕ್ಯ ಓದಿ ಪ್ರಾರ್ಥನೆಯ ಮಾಡುತ್ತಿದ್ದನು. ಎಲಿಶನು ಯಹೋವನನ್ನು ಸ್ತುತಿಸುತ್ತಿದ್ದನು. ಆಹಾ, ಎಷ್ಟೊಂದು ಉಪಕಾರ ಆ ತಾಯಿ ಮಾಡಿದಳು. ಓಹೋ, ಎಷ್ಟೊಂದು ಅದ್ಭುತವ ತನ್ನ ಬಾಳಿನಲ್ಲಿ ಪಡೆದುಕೊಂಡಳು. ಆಹಾ, ಎಷ್ಟೊಂದು ಉಪಕಾರ ಆ ತಾಯಿ ಮಾಡಿದಳು. ಓಹೋ, ಎಷ್ಟೊಂದು ಅದ್ಭುತವ ತನ್ನ ಬಾಳಿನಲ್ಲಿ ಪಡೆದುಕೊಂಡಳು. ತನ್ನ ಬಾಳಿನಲ್ಲಿ ಪಡೆದುಕೊಂಡಳು.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ, ದಿ ವಾಯ್ಸ್ ಆಫ್ ಹೋಪ್. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಗೋಧಿಯನ್ನು ಒಟ್ಟಿನಿಂದ ಬೇರ್ಪಡಿಸುವ ಸಮಯ, ಭಾಗ 2. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆಯ ಕಾಲದ ಘಟನೆಗಳು ಅನ್ನುವಂತಹ ಪುಸ್ತಕದಲ್ಲಿ ನಾವು ಗೋಧಿಯನ್ನು ಒಟ್ಟಿನಿಂದ ಬೇರ್ಪಡಿಸುವ ಸಮಯ ಇದಾಗಿದೆ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ನಾವು ಕಳೆದ ಸಂಚಿಕೆಯಲ್ಲಿ ಅನೇಕ ವಿಷಯಗಳನ್ನು ಕಲಿತೆವು. ಯಾವ ರೀತಿಯಲ್ಲಿ ದೇವರು ಗೋಧಿ ಮತ್ತು ಹಣಜೆಯನ್ನು ಬೇರ್ಪಡಿಸುವಂತೆವನಾಗಿದ್ದಾನೆ. ವಿಶೇಷವಾಗಿ ಸಭೆಯ ಸದಸ್ಯತ್ವ ರಕ್ಷಣೆಗೆ ಖಾತ್ರಿಯನ್ನು ನೀಡುವುದಿಲ್ಲ. ಅನೇಕರು ಇವತ್ತು ಏನೆಂದು ನೆನೆಸಿಕೊಂಡಿದ್ದಾರೆ ಅಂದರೆ, ನಾನು ಉಳಿದ ಸಭೆಯ ಸದಸ್ಯನಾಗಿದ್ದೇನೆ, ಆ ಉಳಿದ ಸಭೆಯಲ್ಲಿ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡಿದ್ದೇನೆ, ಹಾಗಾಗಿ ಖಂಡಿತವಾಗಿಯೂ ನಾನು ಪರಲೋಕ ರಾಜ್ಯಕ್ಕೆ ರಕ್ಷಣೆ ಹೊಂದತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಅನೇಕರು ಭಾವಿಸುವಂತವರಾಗಿದ್ದಾರೆ. ಪ್ರಿಯ ಕೇಳುಗರೆ, ನೀವು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ಸಭೆಗೆ ಸೇರಿಕೊಂಡು ಸಭೆಯ ಆ ಒಂದು ಸದಸ್ಯತ್ವದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿರಬಹುದು, ಆದರೆ ನಿಮ್ಮ ಜೀವಿತದಲ್ಲಿ ಕ್ರಿಸ್ತನ ಗುಣಗಳು ಬರಲಿಲ್ಲವೆಂದರೆ, ಆತನ ಆಜ್ಞೆಗಳಿಗೆ ಸರಿಯಾಗಿ ನಡೆಯಲಿಲ್ಲ ಎಂದರೆ, ಖಂಡಿತವಾಗಿಯೂ ಸಹ ನಾವು ಪರಲೋಕ ರಾಜ್ಯಕ್ಕೆ ಹೋಗಲು ಸಾಧ್ಯವಿಲ್ಲ. ಹಾಗಾಗಿ ಸಭೆಯ ಒಂದು ರಿಜಿಸ್ಟರಲ್ಲಿ ನಿಮ್ಮ ಹೆಸರು ಇರುವುದು ಮುಖ್ಯವಲ್ಲ, ಪರಲೋಕದ ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುವುದು ಬಹಳ ಮುಖ್ಯವಾಗಿದೆ. ಹಾಗಾಗಿ ಸಭೆಯ ಸದಸ್ಯತ್ವವು ರಕ್ಷಣೆಯ ವಿಚಾರಕ್ಕೆ ಖಾತ್ರಿಯನ್ನು ನೀಡುವುದಿಲ್ಲ. ಆದರೆ ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ದಿನದಲ್ಲಿ ದೇವರು ಹೇಗೆ ಗೋಧಿಯಿಂದ ಹೊಟ್ಟನ್ನು ಬೇರ್ಪಡಿಸುವಂತವನಾಗಿದ್ದಾನೆ ಅನ್ನುವಂತಹ ವಿಚಾರವನ್ನು ನಾವು ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನೀನು ಒಳ್ಳೆಯವನು, ನೀನು ಸರ್ವಶಕ್ತನು, ದಯಾಮಯ ದೇವರಾಗಿರ್ತಕ್ಕಂಥ ಸ್ವಾಮಿ ನೀನು ಈ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡು ರಾಜ. ಗೋಧಿಯನ್ನು ಹೊಟ್ಟಿನಿಂದ ಬೇರ್ಪಡಿಸುವ ಸಮಯ, ನೀನು ನ್ಯಾಯ ವಿಚಾರಣೆ ಮಾಡುವಂತಹ ಆ ಸ್ಥಾನದಲ್ಲಿ ಕುಳಿತಿದ್ದೀಯ ಸ್ವಾಮಿ, ಬೇರ್ಪಡಿಸುವಂತಹ ದೇವರಾಗಿದ್ದೀಯಾ, ನೀತಿವಂತರನ್ನು ಅನೀತಿವಂತರನ್ನು, ಗೋಧಿಯನ್ನು ಅಣಜಿಯನ್ನು ಬೇರ್ಪಡಿಸುವಂಥ ದೇವರು ನೀನಾಗಿದ್ದೀಯ ಸ್ವಾಮಿ. ಅಪ್ಪ, ಈ ಸಮಯದಲ್ಲಿ ನಮ್ಮನ್ನು ನಾವು ನಿನ್ನ ಮುಂದೆ ಒಪ್ಪಿಸಿಕೊಳ್ತಕ್ಕಂಥವರಾಗಿದ್ದೇವೆ. ನಾವು ಗೋಧಿಯಾಗಿಯೋ ಅಣಜಿಯಾಗಿಯೋ ಹೇಗೆ ಜೀವಿಸ್ತಕ್ಕಂಥವರಾಗಿದ್ದೇವೆ ಈ ಲೋಕದಲ್ಲಿ ನಾವು ಅರಿಯೋ ಸ್ವಾಮಿ. ಆದರೆ ನಮ್ಮನ್ನು ನೀನು ಆ ಗೋಧಿ ಕಾಳಿನ ರೀತಿಯಲ್ಲಿ ಬಲಪಡಿಸು ರಾಜ. ಆ ನಿಮಿತ್ತವಾಗಿ ನಿನ್ನ ಒಂದು ಆ ಒಂದು ಚೀಲದಲ್ಲಿ ತುಂಬಿ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತಕ್ಕಂಥ ಮಕ್ಕಳಾಗುವಾಗೆ ನಮ್ಮನ್ನು ಪ್ರೇರೇಪಿಸು ಸ್ವಾಮಿ. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆ. ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಗೋಧಿಯಿಂದ ಒಟ್ಟು ಬೇರ್ಪಡಿಸಲ್ಪಡತಕ್ಕಂಥದ್ದಾಗಿದೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸುವಂತಹ ಕಾಲದಲ್ಲಿ ಅನೇಕ ಸ್ವಾಮಿಗಳನ್ನು ಇಳಿದರು. ಅದರಲ್ಲಿ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಅನೇಕ ಸ್ವಾಮಿಗಳನ್ನು ಹೇಳುವಂತಹ ನಿಟ್ಟಿನಲ್ಲಿ ಯೇಸು ಸ್ವಾಮಿ ಗೋಧಿ ಮತ್ತು ಅಣಜಿಯನ್ನು ಬೇರ್ಪಡಿಸುವಂತಹ ಒಂದು ಸ್ವಾಮ್ಯವನ್ನು ಸಹ ಇಳಿದರು. ಈ ಲೋಕದಲ್ಲಿ ಜೀವಿಸುವಂತಹ ಕಾಲಘಟ್ಟದಲ್ಲಿ ಅನೇಕ ರೀತಿಯ ಸುವಾರ್ತೆಯನ್ನು ಯೇಸು ಸ್ವಾಮಿ ಸಾರಿದನು. ಎಲ್ಲವೂ ಸಹ ಉತ್ತಮವಾದಂತಹ ಒಂದು ಸುವಾರ್ತೆಯಾಗಿತ್ತು. ಆದರೆ ಸೈತಾನನು ಆ ಬಿತ್ತಿರ್ತಕ್ಕಂಥ ಗೋಧಿಯ ನಡುವೆ ಅಣಜಿಯನ್ನು ಬಿತ್ತಿದ್ದಾನೆ. ಸಭೆಯ ಕಾಲಘಟ್ಟಗಳನ್ನು ನಾವು ಗಮನಿಸುವುದಾದರೆ ಪ್ರತಿಯೊಂದು ಕಾಲಘಟ್ಟದಲ್ಲಿಯೂ ಸಹ ಸೈತಾನ ಈ ಸತ್ಯ ಹೋಗದ ರೀತಿಯಲ್ಲಿ ತಡೆಗಟ್ಟಿದ್ದಾನೆ. ಮೊದಲು ಹಿಂಸೆಯನ್ನು ತಂದನು. ಹಿಂಸೆಯ ಮೂಲಕ ಈ ಒಂದು ಸುವಾರ್ತೆಯನ್ನು ತಡೆಯಲಾಗದೆ ಹೋದ ಸೈತಾನನು ಹಿಂಸೆಯನ್ನು ನಿಲ್ಲಿಸುವುದರ ಮೂಲಕವಾಗಿ ಸತ್ಯಕ್ಕೆ ಅಸತ್ಯವನ್ನು ಬೆರೆಸಿದನು. ಸುಳ್ಳನ್ನು ಬೆರೆಸಿ ಸತ್ಯವೇದದಲ್ಲಿರತಕ್ಕಂಥ ಸತ್ಯವನ್ನು ತಾರುಮಾರು ಮಾಡುವಂತವನಾಗಿದ್ದಾನೆ. ಆ ನಿಮಿತ್ತವಾಗಿ ಇವತ್ತಿನ ದಿನದಲ್ಲಿಯೂ ಸಹ ಅವನು ಗೋಧಿಯ ನಡುವೆ ಅಣಜಿಯನ್ನು ಬಿತ್ತಿದ್ದಾನೆ. ಆದರೆ ಪರಲೋಕ ರಾಜ್ಯಕ್ಕೆ ಹೋಗಬೇಕೆಂದರೆ ನಾವು ಗೋಧಿಯ ಕಾಳಿನ ರೀತಿಯಲ್ಲಿ ಇರಬೇಕು. ಯಾಕೆಂದರೆ ದೇವರು ಪ್ರತಿಯೊಬ್ಬೊಬ್ಬರನ್ನು ಸಹ ನ್ಯಾಯ ವಿಚಾರಣೆಗೆ ಒಳಪಡಿಸುವಂತವನಾಗಿದ್ದಾನೆ. ಹೇಗೆ ಒಬ್ಬ ರೈತ ತಾನು ಒಕ್ಕಣೆ ಮಾಡುವಾಗ ಆ ಒಂದು ಹೊಟ್ಟು ಮತ್ತು ಧಾನ್ಯವನ್ನು ಬೇರ್ಪಡಿಸಲು ಆ ಮೊರೆಯನ್ನು ತೆಗೆದುಕೊಂಡು ಗಾಳಿಯಲ್ಲಿ ತೂರಿದಾಗ ಹೊಟ್ಟೆಲ್ಲವೂ ಸಹ ಗಾಳಿಯಲ್ಲಿ ಹೊತ್ತುಕೊಂಡು ಹೋಗ್ತಕ್ಕಂಥದ್ದಾಗಿದೆ. ಆ ಧಾನ್ಯ ಎಲ್ಲವೂ ಸಹ ಒಂದು ಕಡೆ ಶೇಖರಣೆ ಆಗ್ತಕ್ಕಂಥದ್ದಾಗಿದೆ. ಹೇಗೆ ಒಬ್ಬ ರೈತ ಒಕ್ಕಣೆ ಮಾಡುವಾಗ ಆ ಒಂದು ಜರಡಿಯಲ್ಲಿ ಧಾನ್ಯವನ್ನು ಹಾಕಿ ಜರಡಿಸಿದಾಗ ಅಲ್ಲಿರ್ತಕ್ಕಂತಹ ಎಲ್ಲ ರೀತಿಯ ಪೊಳ್ಳು, ಎಲ್ಲ ರೀತಿಯ ಧೂಳು, ಎಲ್ಲ ರೀತಿಯ ಬೇಡದ ವಸ್ತುಗಳು ಕೆಳಗೆ ಬಿದ್ದೋಗ್ತಕ್ಕಂಥದ್ದಾಗಿದೆ. ಆದರೆ ಆ ಒಂದು ಜರಡಿಯಲ್ಲಿ ಉತ್ತಮವಾದಂತಹ ಗಟ್ಟಿಯಾಗಿರ್ತಕ್ಕಂಥ ಧಾನ್ಯಗಳು ಹಾಗೆ ನಿಂತುಕೊಳ್ತಕ್ಕಂಥದ್ದಾಗಿದೆ. ಆ ಕೆಲಸವನ್ನು ದೇವರು ಪರಲೋಕದಲ್ಲಿ ಆ ಒಂದು ನ್ಯಾಯಸ್ಥಾನದ ಸಿಂಹಾಸನದಲ್ಲಿ ಕುಳಿತುಕೊಂಡು ಮಾಡುವಂತವನಾಗಿದ್ದಾನೆ. ಅದಕ್ಕೋಸ್ಕರವೇ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 7ನೇ ವಚನದಲ್ಲಿ ನ್ಯಾಯ ವಿಚಾರಣೆ ಮಾಡುವ ಗಳಿಗೆಯು ಬಂದಿದೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆತನನ್ನು ಘನಪಡಿಸಿರಿ, ಆತನಿಗೆ ಭಯಪಡ್ರಿ, ಯಾಕೆಂದರೆ ಆತನ ನ್ಯಾಯ ವಿಚಾರಣೆ ಮಾಡುವ ಗಳಿಗೆಯು ಬಂದಿದೆ ಎಂಬುದಾಗಿ, ಸೃಷ್ಟಿಕರ್ತನನ್ನು ಆರಾಧಿಸಿರಿ ಎಂಬುದಾಗಿ ದೇವರು ಮೊದಲನೇ ದೂತನ ಸಂದೇಶವನ್ನು ನೀಡುವಂತವನಾಗಿದ್ದಾನೆ. ಇಂತಹ ಸಮಯದಲ್ಲಿ ಸಭೆಯಲ್ಲಿ ಭಿನ್ನಾಭಿಪ್ರಾಯಗಳು ತೋರಿಬಂದು ಎರಡು ಗುಂಪುಗಳಾಗುವವು. ಗೋಧಿ ಮತ್ತು ಹಣಜಿ ಇವೆರಡು ಸುಗ್ಗಿಯ ಸಮಯದವರೆಗೆ ಒಟ್ಟಾಗಿ ಬೆಳೆಯುವುದು. ಇದನ್ನೇ ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಅವರು ಬಿತ್ತಿರ್ತಕ್ಕಂಥದ್ದು ಉತ್ತಮವಾದಂತಹ ಗೋಧಿಯ ಕಾಳುಗಳು, ಅದು ಉತ್ತಮ ರೀತಿಯ ಫಲವನ್ನು ನೀಡುವಂಥದ್ದು. ಅದಕ್ಕೆ ಆ ರೈತನ ಬಳಿಯಲ್ಲಿ ಬಂದು ಕೇಳುವಾಗ, ನೀನು ಬಿತ್ತಿದಂತಹ ಬೀಜ ಅದು ಗೋಧಿ ಉತ್ತಮವಾಗಿರ್ತಕ್ಕಂಥದ್ದು, ಆದರೆ ಹಣಜಿ ಹೇಗೆ ಬಂತು ಎಂಬುದಾಗಿ ಕೇಳುವಂತವನಾಗಿದ್ದಾನೆ ಆ ಸಾಮೆಯಲ್ಲಿ. ಆವಾಗ ಅವನು ಹೇಳುವಂತವನಾಗಿದ್ದಾನೆ, ನಾನು ನಿದ್ರೆಯಲ್ಲಿದ್ದಾಗ ನನ್ನ ವಿರೋಧಿಯಾದಂತಹ ಸೈತಾನನು ಬಂದು ಏನ್ ಮಾಡಿದ್ದಾನೆ ಅಂದರೆ ಆ ಒಂದು ಹಣಜಿಯನ್ನು ಗೋಧಿಯ ನಡುವೆ ಬಿತ್ತಿದ್ದಾನೆ. ಈಗ ಅದನ್ನು ತೆಗೆಯಲು ಸಾಧ್ಯವಿಲ್ಲ. ಒಂದು ವೇಳೆ ಹಣಜಿಯನ್ನು ತೆಗೆಯಲು ಹೋದಂಥ ಸಂದರ್ಭದಲ್ಲಿ ಗೊತ್ತಿಲ್ಲದೆ ಆ ಗೋಧಿಯ ಕಾಳನ್ನು ಸಹ ಕಿತ್ತು ಹಾಕಿಬಿಡ್ತಕ್ಕಂಥವರಾಗಿದ್ದಾರೆ. ಅದಕ್ಕಾಗಿ ಅಲ್ಲಿ ಹೇಳುವಂತವನಾಗಿದ್ದಾನೆ, ಎರಡೂ ಸಹ ಸುಗ್ಗಿಯ ತನಕ ಬೆಳೆಯಲಿ. ಆ ಸುಗ್ಗಿಯ ಸಮಯದಲ್ಲಿ ಗೋಧಿಯನ್ನು ಕತ್ತರಿಸಿ ಅದನ್ನು ತೆಗೆದು ತನ್ನ ಚೀಲದಲ್ಲಿ ಹಾಕಿ, ಆದರೆ ಹಣಜಿಯನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡಿ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಈ ಒಂದು ಕಾರ್ಯವನ್ನು ಕ್ರಿಸ್ತನು ತಾನು ಎರಡನೇ ಸಾರಿ ಈ ಲೋಕಕ್ಕೆ ಬರುವುದಕ್ಕಿಂತ ಮೊದಲು ಮಾಡುವಂತವನಾಗಿದ್ದಾನೆ. ಯಾಕೆಂದರೆ ಕ್ರಿಸ್ತನು ಎರಡನೇ ಸಾರಿ ಈ ಲೋಕಕ್ಕೆ ಬರುವಂತಹ ಸಂದರ್ಭದಲ್ಲಿ ಗೋಧಿಯ ಕಾಳನ್ನು ತನ್ನ ಚೀಲದಲ್ಲಿ ಹಾಕಿ ತೆಗೆದುಕೊಂಡು ಹೋಗುವಂತವನಾಗಿದ್ದಾನೆ. ಅಂದರೆ ನೀತಿವಂತರನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗುವಂತವನಾಗಿದ್ದಾನೆ. ಆ ಕಾರ್ಯವನ್ನು ಯಾರು ನೀತಿವಂತರು ಅನ್ನುವಂತಹ ಆ ಕಾರ್ಯವನ್ನು ಈಗ ಪರಲೋಕದಲ್ಲಿ ದೇವರು ಮಾಡುವಂತವನಾಗಿದ್ದಾನೆ. ಹಾಗಾಗಿ ಈ ಸಮಯ ಗೋಧಿ ಮತ್ತು ಅಣಜಿಯನ್ನು ವಿಂಗಡಿಸುವಂತಹ ಸಮಯವಾಗಿದೆ. ಎರಡು ಸಹ ಈ ಲೋಕದಲ್ಲಿ ಒಟ್ಟಾಗಿ ಬೆಳೆದಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ನಾವು ಯಾರು ನೀತಿವಂತರು ಯಾರು ಅನೀತಿವಂತರು ಎಂಬುದಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ದೇವರು ನಮ್ಮ ಪ್ರತಿ ಒಬ್ಬೊಬ್ಬರ ಜೀವನ ಚರಿತ್ರೆಯನ್ನು ಆ ಜೀವಭದ್ರ ಪಟ್ಟಿಯಲ್ಲಿ ತೆಗೆದುಕೊಂಡು ನೋಡುವಾಗ, ಅದನ್ನು ಪರೀಕ್ಷೆ ಮಾಡುವಾಗ ಆತನು ನ್ಯಾಯ ವಿಚಾರಣೆ ಮಾಡುವಂತವನಾಗಿದ್ದಾನೆ. ಯಾವ ರೀತಿಯಲ್ಲಿ ನೀತಿಯಿಂದ ನ್ಯಾಯ ವಿಚಾರಣೆ ಮಾಡಿ ಅದನ್ನು ವಿಂಗಡಿಸುವಂತವನಾಗಿದ್ದಾನೆ. ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ತಕ್ಕಂಥವರು ಯಾರು? ಯಾರು ದೇವರ ಮುದ್ರೆಯನ್ನು ಹೊಂದಿಕೊಳ್ತಕ್ಕಂಥವ್ರು ಯಾರು? ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೊಳ್ತಕ್ಕಂಥವರು ದೇವರ ಮುದ್ರೆಯನ್ನು ಹೊಂದಿಕೊಳ್ತಕ್ಕಂಥವರಾಗಿದ್ದಾರೆ, ಆತನ ಗುಣಗಳನ್ನು ಪ್ರತಿಬಿಂಬಿಸುವಂಥವರಾಗಿದ್ದಾರೆ. ಯಾರೆಲ್ಲ ಈ ಲೋಕದ ಮನುಷ್ಯನ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂಥವರಾಗಿದ್ದಾರೋ ಅವರು ಆ ಮೃಗವನ್ನು ಹಿಂಬಾಲಿಸಿ ಆತನ ಗುರುತನ್ನು ಮುಂದಿನ ದಿನಗಳಲ್ಲಿ ಕಾನೂನಾಗಿ ತೆಗೆದುಕೊಂಡು ಬರುವಾಗ ಅದನ್ನು ಹಿಂಬಾಲಿಸುವಂಥವರಾಗಿದ್ದಾರೆ. ಆದರೆ ದೇವರು ತಾನು ಎರಡನೇ ಸಾರಿ ಬರುವುದಕ್ಕಿಂತ ಮೊದಲು ತನ್ನ ಮಕ್ಕಳಿಗೆ ತನ್ನ ಮುದ್ರೆಯನ್ನು ಹಾಕುವುದರ ಮೂಲಕವಾಗಿ ಆತನು ಇವನು ನನ್ನ ಮಗನು ಎಂಬುದಾಗಿ ಪರೀಕ್ಷೆ ಮಾಡಿ ಆತನಿಗೆ ಮುದ್ರೆಯನ್ನು ಹಾಕುವಂತವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಈ ಸಮಯ ದೇವರು ಜರಡಿ ಹಿಡಿಯುವಂತಹ ಸಮಯವಾಗಿದೆ. ನಮ್ಮನ್ನು ಜರಡಿಯಲ್ಲಿ ಹಾಕಿ ಅಲ್ಲಾಡಿಸುವಂತವನಾಗಿದ್ದಾನೆ. ಆವಾಗ ನಾವು ಗೋಧಿಯ ಕಾಳಿನ ರೀತಿಯಲ್ಲಿ ಬಲವಾಗಿ ಇಲ್ಲದೆ ಹೋದರೆ, ನಾವು ಹಣಜಿಯ ರೀತಿಯಲ್ಲಿ ಇದ್ದರೆ ಆ ಒಂದು ಜರಡಿಯಿಂದ ಕೆಳಗೆ ಬಿದ್ದು ಹೋಗ್ತಕ್ಕಂಥವರಾಗಿದ್ದೇವೆ. ಆತನು ತನ್ನ ಮೊರೆಯಲ್ಲಿ ಹಾಕಿ ನಮ್ಮನ್ನು ತೂರಿದಾಗ ನಾವು ಗಾಳಿಯಲ್ಲಿ ಬಡಿದುಕೊಂಡು ಹೋಗುವ ರೀತಿಯಲ್ಲಿ ಇರತಕ್ಕಂಥವರಾಗಿದ್ದೇವೆ. ಯಾಕೆ ದೇವರು ಈ ಕೆಲಸವನ್ನು ಮಾಡ್ತಕ್ಕಂಥವನಾಗಿದ್ದಾನೆ ಅಂದರೆ ತನ್ನ ಸಭೆಯನ್ನು ಪರಿಶುದ್ಧಗೊಳಿಸುವಂಥವನಾಗಿದ್ದಾನೆ. ಈ ಸಮಯ ತಕ್ಕ ಸಮಯದಲ್ಲಿ ಹೊಟ್ಟನ್ನು ಗೋಧಿಯಿಂದ ಬೇರ್ಪಡಿಸಲಾಗುವುದು. ಪಾಪವು ಹೆಚ್ಚಾಗಿರುವುದರಿಂದ ಅನೇಕರ ಪ್ರೀತಿಯು ಹಾರಿ ತಣ್ಣಗಾಗುವುದು. ಅಂತಹ ಸಮಯದಲ್ಲಿ ಯಥಾರ್ಥ ನಂಬಿಕೆ ಉಳ್ಳವರು ಬಲಶಾಲಿಗಳಾಗುವರು. ದಾತಾನ್ ಮತ್ತು ಅಭಿರಾಮರು ದಂಗೆಯು ಅಂತ್ಯಕಾಲದವರೆಗೆ ಪುನರಾವರ್ತನೆಗೊಳ್ಳುವುದು ಎಂಬುದಾಗಿ ಇಲ್ಲಿ ತಿಳಿಸುವಂತವರಾಗಿದ್ದಾರೆ. ನಾವು ಅರಣ್ಯಕಾಂಡ ಪುಸ್ತಕ 16ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ನಾವು ಓದುವುದಾದರೆ, ಈ ದಾತಾನ್ ಮತ್ತು ಅಭಿರಾಮ್ ಅನ್ನತಕ್ಕಂತಹ ಈ ಜನಗಳು ಮೋಶೆ ಮತ್ತು ಹಾರೋನಿಗೆ ವಿರುದ್ಧವಾಗಿ ದಂಗೆಯನ್ನು ಎದ್ದಿದ್ದರು. ಆ ನಿಮಿತ್ತವಾಗಿ ದೇವರು ಅವರನ್ನು ನಾಶ ಮಾಡಿದನು. ಈ ರೀತಿಯಾಗಿ ಈ ಲೋಕದಲ್ಲಿ ಸತ್ಯಕ್ಕೆ ವಿರುದ್ಧವಾಗಿ ಅನೇಕರು ದಂಗೆಯನ್ನು ಹೇಳುವಂಥವರಾಗಿದ್ದಾರೆ. ಸತ್ಯಕ್ಕೆ ವಿರುದ್ಧವಾಗಿ ದಂಗೆ ಹೇಳುವುದರ ನಿಮಿತ್ತವಾಗಿ ದೇವರು ತನ್ನ ಕೈಯಲ್ಲಿ ಮೊರೆಯನ್ನೇ ಹಿಡಿದಿದ್ದಾನೆ. ಆ ನಿಮಿತ್ತವಾಗಿ ಅವರನ್ನು ತೂರುವಂತೆವನಾಗಿದ್ದಾನೆ. ಆವಾಗ ಅವರು ಒಟ್ಟಿನಂತೆ ಬಡಿದುಕೊಂಡು ಹೋಗ್ತಕ್ಕಂಥವರಾಗಿದ್ದಾರೆ. ಆ ಜನಗಳನ್ನು ಆ ಜರಡಿಯಲ್ಲಿ ಹಾಕುವಂತವನಾಗಿದ್ದಾನೆ. ಜರಡಿಯಲ್ಲಿ ಹಾಕುವಾಗ ಅವರು ಕೆಳಗೆ ಬಿದ್ದು ಹೋಗ್ತಕ್ಕಂಥವರಾಗಿದ್ದಾರೆ. ಆ ಹೊಟ್ಟನ್ನ ಕೂಡಿಸಿ ಹೇಗೆ ಬೆಂಕಿಯಲ್ಲಿ ಹಾಕ್ತಕ್ಕಂಥವರಾಗಿದ್ದಾರೋ, ಹೇಗೆ ಹಣಜೆಯನ್ನ ಕೂಡಿಸಿ ಬೆಂಕಿಯಲ್ಲಿ ಹಾಕ್ತಕ್ಕಂಥವರಾಗಿದ್ದಾರೋ, ಹಾಗೆ ಈ ಜನಗಳನ್ನು ಸಹ ದೇವರು ತಾನು ಬರುವಂತಹ ಸಂದರ್ಭದಲ್ಲಿ ಈ ಜನಗಳನ್ನ ಬೆಂಕಿಯಲ್ಲಿ ಹಾಕಿ ನಾಶ ಮಾಡುವಂತವನಾಗಿದ್ದಾನೆ. ಈ ಸಮಯ ಎಂತಹ ಸಮಯ ಅಂದರೆ ಅತಿ ಮುಖ್ಯವಾದಂತಹ ಸಮಯವಾಗಿದೆ ಪ್ರಿಯ ಕೇಳುಗರೆ. ನಾವು ಕ್ರಿಸ್ತನಿಗೋಸ್ಕರ ನಮ್ಮನ್ನು ಒಪ್ಪಿಸಿಕೊಂಡು ಜೀವಿಸುವಂತಹ ಸಮಯ ಇದಾಗಿದೆ. ಕರ್ತನ ಪಕ್ಷದವರು ಯಾರು, ಯಾರು ಮೋಸಕ್ಕೆ ಒಳಗಾಗುವವರು ಹಾಗೂ ಮೋಸಗಾರರು ಯಾರು ಅನ್ನುವಂತಹ ವಿಚಾರವನ್ನು ನಿರ್ಧರಿಸುವಂತಹ ಸಮಯ ಇದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸತಕ್ಕಂಥವರಾಗಿದ್ದೇವೆ ಅನ್ನುವುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಕರ್ತನು ಶೀಘ್ರವಾಗಿ ಬರಲಿದ್ದಾನೆ. ಅಡ್ವೆಂಟಿಸ್ಟರಲ್ಲಿ ಅಂದರೆ ಉಳಿದ ಸಭೆಯ ಜನರಲ್ಲಿ ದೇವರ ಸತ್ಯವನ್ನು ಪ್ರೀತಿಸುವವರು ಅಥವಾ ದೇವರಿಗೆ ಗೌರವ ಕೊಡದಿರುವ ದುಷ್ಟರು ಇರುವುದರಿಂದ ಪ್ರತಿಯೊಂದು ಸಭೆಯಲ್ಲಿಯೂ ಜರಡಿ ಇಡುವ ಮೊರದಿಂದ ತೂರುವ ಕಾರ್ಯವು ನಡೆಯಬೇಕಾಗಿದೆ. ಪ್ರಿಯ ಕೇಳುಗರೆ, ದೇವರು ಈ ಊರಿನ ಸಭೆ, ಆ ಊರಿನ ಸಭೆ, ಆ ಪಟ್ಟಣದಲ್ಲಿರ್ತಕ್ಕಂಥ ಸಭೆ, ಈ ಪಟ್ಟಣದಲ್ಲಿರ್ತಕ್ಕಂಥ ಸಭೆ ಎಂಬುದಾಗಿ ಒಂದು ಪಟ್ಟಣದ, ಒಂದು ಊರಿನ, ಒಂದು ಹಳ್ಳಿಯ ವಿಚಾರವಾಗಿ ಅವರು ಮಾತನಾಡುವುದಿಲ್ಲ. ದೇವರು ಪ್ರತಿ ಒಂದು ಸಭೆಯನ್ನು ಸಹ ಜರಡಿ ಹಾಡಿಸುವಂತವನಾಗಿದ್ದಾನೆ. ಪ್ರತಿ ಒಂದು ಸಭೆಯನ್ನು ಸಹ ಮೊರೆಯಲ್ಲಿ ಹಾಕಿ ತೂರುವಂತವನಾಗಿದ್ದಾನೆ. ಅಂದರೆ ಈ ಲೋಕದಲ್ಲಿ ಆದಾಮನಿಂದ ಕೊನೆಯ ಮನುಷ್ಯನವರೆಗೂ ಸಹ ದೇವರು ಪ್ರತಿ ಒಬ್ಬೊಬ್ಬರ ಜೀವನ ಚರಿತ್ರೆ, ಲೈಫ್ ರೆಕಾರ್ಡ್ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ, ಅದನ್ನು ನ್ಯಾಯ ವಿಚಾರಣೆಗೆ ಒಳಪಡಿಸುವಂತವನಾಗಿದ್ದಾನೆ. ಅದರ ಮೂಲಕವಾಗಿ ನಮ್ಮ ಕಾರ್ಯಗಳು ಏನು, ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ, ಮೋಸಕ್ಕೆ ಒಳಗಾಗಿದ್ದೇವಾ ಅಥವಾ ಮೋಸ ಮಾಡ್ತಕ್ಕಂಥವರಾಗಿದ್ದೇವಾ, ಸುಳ್ಳು ಬೋಧಕರಾಗಿ ಜೀವಿಸ್ತಕ್ಕಂಥವರಾಗಿದ್ದೇವಾ, ದೇವರ ಆಜ್ಞೆಗಳಿಗೆ ಅನುಸಾರ ಆಗಿ ಜೀವಿಸ್ತಕ್ಕಂಥವರಾಗಿದ್ದೇವಾ, ಕರ್ತನ ಒಂದು ಪಕ್ಷದವರಾಗಿದ್ದೇವಾ ಅಥವಾ ನಮ್ಮ ಎದುರಾಳಿ ಆಗಿರ್ತಕ್ಕಂಥ ಸೈತಾನದ ಪಕ್ಷದವರಾಗಿದ್ದೇವಾ ಎಂಬುದಾಗಿ ನಮ್ಮ ಕ್ರಿಯೆಗಳ ಮುಖಾಂತರವಾಗಿಯೂ, ನಮ್ಮ ಆಲೋಚನೆಗಳು ಯಾವ ರೀತಿ ಎಂಬುದಾಗಿ ದೇವರು ಪ್ರತಿ ಒಂದು ವಿಚಾರವನ್ನು ಆತನು ನ್ಯಾಯ ವಿಚಾರಣೆಗೆ ಒಳಪಡಿಸುವಂತವನಾಗಿದ್ದಾನೆ. ಈ ಕಾರ್ಯವನ್ನೇ ಗೋಧಿಯನ್ನು ಹೊಟ್ಟಿನಿಂದ ಬೇರ್ಪಡಿಸುವಂತಹ ಸಮಯ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಕರ್ತನು ತಾನು ಎರಡನೇ ಸಾರಿ ಈ ಲೋಕದಲ್ಲಿ ಬರುವುದಕ್ಕಿಂತ ಮೊದಲು ಈ ಕಾರ್ಯವನ್ನು ಮಾಡುವಂತವನಾಗಿದ್ದಾನೆ. ಹೇಗೆ ಹಾಡು ಮತ್ತು ಕುರಿಗಳನ್ನು ವಿಭಾಗಿಸುವಂತವನಾಗಿದ್ದಾನೆ, ಆ ರೀತಿಯಾಗಿ ವಿಭಾಗಿಸುವಂತವನಾಗಿದ್ದಾನೆ. ಹಾಗಾಗಿ ನಾವು ಯಾವ ಕಡೆ ನಿಂತಿದ್ದೇವೆ ಎಂಬುದನ್ನು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಈ ಕೊನೆಯ ದಿನಗಳಲ್ಲಿ ನಾವು ಈಗ ಹೊಟ್ಟನ್ನು ಗೋಧಿಯಿಂದ ಪ್ರತ್ಯೇಕಿಸುವ ಸಮಯದಲ್ಲಿದ್ದೇವೆ. ಜರಡಿ ಹಿಡಿಯಬಹುದಾದ ಎಲ್ಲವೂ ಜರಡಿ ಹಿಡಿಯಲ್ಪಡುತ್ತದೆ. ಸತ್ಯವನ್ನು ಅರಿತು ನಡೆನುಡಿಯಿಂದ ದೇವರ ಆಜ್ಞೆಗಳಿಗೆ ವಿಧೇಯರಾಗದವರನ್ನು ಕರ್ತನು ಎಂದಿಗೂ ಸಹ ಸಮೀಸುವುದಿಲ್ಲ ಎಂಬುದಾಗಿ ಹೇಳುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ನಾವು ಎಷ್ಟೋ ಸಾರಿ ನಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಡ್ತಕ್ಕಂಥವರಾಗಿದ್ದೇವೆ, ನಮ್ಮ ಪಾಪಗಳನ್ನು ಹರಕೆ ಇಡ್ತಕ್ಕಂಥವರಾಗಿದ್ದೇವೆ. ಆದರೆ ನಾವು ಪಡೆದುಕೊಂಡಂತಹ ಆ ಒಂದು ಪಾಪ ಸಮಾಪನೆಗೆ ವಿಧೇಯರಾಗಿ ಜೀವಿಸ್ತಕ್ಕಂಥವರಾಗಿದ್ದೇವ? ಹೌದು ಸ್ವಾಮಿ, ಇಂಥ ಪಾಪವನ್ನು ಇನ್ನು ಮುಂದೆ ನಾನು ಮಾಡುವುದಿಲ್ಲ ಎಂಬುದಾಗಿ ಕರ್ತನ ಮುಂದೆ ನಮ್ಮ ಪಾಪಗಳನ್ನು ಹರಕೆಟ್ಟು ಸಮಾಪನೆಯನ್ನು ಪಡೆದುಕೊಂಡಿದ್ದೇವೆ. ಆದರೆ ಪಡೆದುಕೊಂಡಂತಹ ಸಮಾಪನೆಗೆ ನಾವು ವಿಧೇಯರಾಗಿ ಜೀವಿಸ್ತಕ್ಕಂಥವರಾಗಿದ್ದೇವ? ಎಷ್ಟು ಸಾರಿ ನಾವು ಮಾಡಿದ ತಪ್ಪನ್ನೇ ಪ್ರತ್ಯ ಮತ್ತೆ ಮಾಡುವುದರ ಮೂಲಕವಾಗಿ ದೇವರ ಆಜ್ಞೆಗಳಿಗೆ ಅವಿಧೇಯರಾಗಿ ಜೀವಿಸ್ತಕ್ಕಂಥವರಾಗಿದ್ದೇವೆ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಯಾಕೆಂದರೆ ಕ್ರಿಸ್ತನ ಬರೋಣ ಅತೀ ಶೀಘ್ರವಾಗಿದೆ. ಆತನ ಬರೋಣ ಶೀಘ್ರವಾಗಿರುವುದರಿಂದ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೊಳ್ಳಬೇಕಾಗಿದೆ. ಇಲ್ಲ ಅಂದರೆ ಖಂಡಿತವಾಗಿಯೂ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುವುದಿಲ್ಲ. ಯಾಕೆಂದರೆ ಆತನು ನಮಗೆ ನೀಡಿರತಕ್ಕಂಥ ಕೃಪೆ ಕಾಲ ಅತಿ ಶೀಘ್ರದಲ್ಲಿ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ಈ ಒಂದು ಕೃಪೆ ಕಾಲ ಮುಕ್ತಾಯಕ್ಕೂ ಮೊದಲು ಈ ಲೋಕದಲ್ಲಿ ಹಿಂಸೆಯನ್ನು ದೇವರು ಅನುಮತಿಯನ್ನು ನೀಡುವಂತವನಾಗಿದ್ದಾನೆ. ಯಾಕೆಂದರೆ ಹಿಂಸೆಯು ಸಭೆಯನ್ನು ಶುದ್ಧೀಕರಿಸ್ತಕ್ಕಂಥದ್ದಾಗಿದೆ. ಸೈತಾನ ಅನೇಕ ರೀತಿಯ ಹಿಂಸೆಯನ್ನು ಈ ಲೋಕದಲ್ಲಿ ದೇವರ ಮಕ್ಕಳಿಗೆ ತರುವಂಥವನಾಗಿದ್ದಾನೆ. ಇಂತಹ ಸಮಯದಲ್ಲಿ ದೇವರು ಪ್ರತಿಯೊಬ್ಬೊಬ್ಬರನ್ನು ಪರೀಕ್ಷಿಸುವಂಥವನಾಗಿದ್ದಾನೆ. ಸಮೃದ್ಧಿಯು ಸಭಿಕರ ಸಂಖ್ಯೆ ಹೆಚ್ಚಾಗುವಂತೆ ಮಾಡುತ್ತದೆ. ಆದರೆ ಸಂಕಟ, ಕಷ್ಟ, ವಿಪತ್ತು ಯಾರನ್ನೂ ಸಭೆಯಿಂದ ಹೊರದೂಡಲ್ಪಡುತ್ತದೆ ಎಂಬುದಾಗಿ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ ಸಮೃದ್ಧಿ ಸುವಾರ್ತೆಯನ್ನು ಸಾರ್ತಕ್ಕಂಥರಾಗಿದ್ದಾರೆ. ಸಮೃದ್ಧಿ ಸುವಾರ್ತೆ ಅಂದರೆ ಏನು ಅಂದರೆ, ದೇವರನ್ನು ನೀವು ಅಂಗೀಕರಿಸಿಕೊಂಡರೆ, ಯೇಸು ಸ್ವಾಮಿಯನ್ನ ನಿಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡರೆ ದೇವರು ನಿಮ್ಮನ್ನ ಎಲ್ಲಾ ರೀತಿಯಲ್ಲೂ ಆಶೀರ್ವದಿಸತಕ್ಕಂಥವನಾಗಿದ್ದಾನೆ. ದೇವರು ನಿಮ್ಮನ್ನ ಅತಿ ಹೆಚ್ಚಾಗಿ ಉನ್ನತ ಸ್ಥಾನಕ್ಕೆ ತರತಕ್ಕಂಥವನಾಗಿದ್ದಾನೆ. ನಿಮಗೆ ಯಾವ ಕಷ್ಟಗಳು ಬರುವುದಿಲ್ಲ, ಯಾವ ನೋವುಗಳು ಬರುವುದಿಲ್ಲ, ಯಾವ ರೀತಿಯ ಸಮಸ್ಯೆಗಳು ಬರುವುದಿಲ್ಲ ಎಂಬುದಾಗಿ ಕ್ರೈಸ್ತ ಧರ್ಮವನ್ನ ಒಂದು ರೀತಿಯ ಹಾಗೆ ಅಭಿವೃದ್ಧಿ ಹೊಂದಿ ಶ್ರೀಮಂತಿಕೆಯಿಂದ ಸಂತೋಷದಿಂದ ಉಲ್ಲಾಸದಿಂದ ಜೀವಿಸುವಂತಹ ಒಂದು ಧರ್ಮವಾಗಿದೆ ಎಂಬುದಾಗಿ ಬಿಂಬಿಸತಕ್ಕಂಥವರಾಗಿದ್ದಾರೆ. ಆದರೆ ಪ್ರಿಯ ಕೇಳುಗರೆ, ಯೇಸು ಸ್ವಾಮಿ ಆಗಿರಬಹುದು, ಆತನ ಶಿಷ್ಯರಾಗಿರಬಹುದು, ಯಾರೂ ಸಹ ಈ ಲೋಕದಲ್ಲಿ ಈ ಲೋಕಕ್ಕೋಸ್ಕರ ಜೀವಿಸಲಿಲ್ಲ. ಅವರು ಅನೇಕ ಪಾಡುಗಳನ್ನ ಅನೇಕ ಕಷ್ಟಗಳನ್ನ ಅನುಭವಿಸಿದರು. ಅದಕ್ಕೋಸ್ಕರವೇ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪೌಲನು ತಿಮೋತಿಗೆ ಈ ರೀತಿಯಾಗಿ ಹೇಳುವಂತವನಾಗಿದ್ದಾನೆ, ಯಾರೆಲ್ಲರೂ ದೈವ ಭಕ್ತರಾಗಿ ಈ ಲೋಕದಲ್ಲಿ ಜೀವಿಸುವಂತವರಾಗಿದ್ದಾರೋ ಅವರೆಲ್ಲರೂ ಸಹ ಕಷ್ಟಗಳನ್ನ ಅನುಭವಿಸಬೇಕಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ಆತನು ಬರೆಯುವಂತವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ಓದುವಂತವರಾಗಿದ್ದೇವೆ, ಅನೇಕ ಕಷ್ಟಗಳನ್ನ ಅನುಭವಿಸಿ ನಾವು ಪರಲೋಕ ರಾಜ್ಯಕ್ಕೆ ಹೋಗಬೇಕು ಎಂಬುದಾಗಿ ಬರೀತಕ್ಕಂಥದ್ದಾಗಿದೆ. ಯಾಕೆ ದೇವರು ಹಿಂಸೆಯನ್ನ ಅನುಮತಿಸುವಂತವನಾಗಿದ್ದಾನೆ ಅಂದರೆ, ಈ ಹಿಂಸೆ ಸಭೆಯನ್ನ ಶುದ್ಧೀಕರಿಸುವಂತದಾಗಿದೆ. ಪುಟಕ್ಕಾಕಿದ ಚಿನ್ನದ ರೀತಿಯಲ್ಲಿ ಶುದ್ಧೀಕರಿಸುವಂತನಾಗಿದ್ದಾನೆ. ಒಂದು ಚಿನ್ನವನ್ನ ಯಾವ ರೀತಿಯಲ್ಲಿ ಆತನು ಬೆಂಕಿಯಲ್ಲಿ ಹಾಕಿ, ಅಕ್ಕಸಾಲಿಗನು ಬೆಂಕಿಯಲ್ಲಿ ಹಾಕಿ ಅದನ್ನ ಶುದ್ಧೀಕರಿಸತಕ್ಕಂಥವನಾಗಿದ್ದಾನೋ, ಹಾಗೆ ಕಷ್ಟ ಸಂಕಟ ನೋವುಗಳ ನಡುವೆ ದೇವರು ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ಆ ಸಂಕಟ ಕಷ್ಟ ನೋವುಗಳನ್ನ ನಾವು ತಾಳಿಕೊಳ್ಳದೆ ಹೋದರೆ ಆ ಒಂದು ಸತ್ಯದಿಂದ ನಾವು ಬಿಟ್ಟು ಹೋಗ್ತಕ್ಕಂಥವರಾಗಿದ್ದೇವೆ, ಸತ್ಯದಿಂದ ದೂರ ಆಗ್ತಕ್ಕಂಥವರಾಗಿದ್ದೇವೆ. ಕ್ರಿಸ್ತನ ನಿಮಿತ್ತವಾಗಿ ಎಲ್ಲವನ್ನ ನಾವು ತಾಳಿಕೊಂಡಾಗ ಮಾತ್ರ ನಾವು ಪರಲೋಕ ರಾಜ್ಯಕ್ಕೆ ಆ ಒಂದು ಚಿನ್ನದ ರೀತಿಯಲ್ಲಿ ದೇವರು ನಮ್ಮನ್ನ ಬಲಪಡಿಸಿ ನಡೆಸುವಂತವನಾಗಿದ್ದಾನೆ, ನಮ್ಮನ್ನ ಪರೀಕ್ಷಿಸಿ ನಮ್ಮನ್ನ ಉತ್ತಮ ರೀತಿಯಲ್ಲಿ ನಡೆಸುವಂತವನಾಗಿದ್ದಾನೆ. ಹಾಗಾಗಿ ಬರ್ತಕ್ಕಂಥ ಹಿಂಸೆಯ ನಿಮಿತ್ತವಾಗಿ ನಾವು ಎದುರುಗೊಳ್ಳದೆ ಆ ಹಿಂಸೆಯನ್ನು ಎದುರಿಸಿ ನಾವು ಪರಲೋಕ ರಾಜ್ಯಕ್ಕೆ ಹೋಗಬೇಕಾಗಿದೆ. ಎಲ್ಲರಿಗೂ ಪರೀಕ್ಷೆ ಬರುವ ಸಮಯ ಬಹಳ ದೂರವೇನಿಲ್ಲ. ಮೃಗದ ಗುರುತನ್ನು ಹಾಕಿಸಿಕೊಳ್ಳುವಂತೆ ನಮ್ಮ ಮೇಲೆ ಒತ್ತಡ ಏರಲ್ಪಡುವುದು, ನಿಧಾನವಾಗಿ ಲೋಕದ ಒತ್ತಡಗಳಿಗೆ ಬಲಿಯಾಗಿ ಅದರ ಸಂಪ್ರದಾಯದ ಆಚರಣೆಗಳಿಗೆ ಸಮ್ಮತಿಸುವವರಿಗೆ ಅಪಮಾನ, ನಿಂದೆ, ಅಪಹಾಸ್ಯ, ಸೆರೆಮನೆಯ ಬಂಧನ ಮತ್ತು ಮರಣಕ್ಕೆ ಒಳಗಾಗುವುದಕ್ಕಿಂತ ದುಷ್ಟ ಶಕ್ತಿಗಳಿಗೆ ವಿಧೇಯರಾಗುವುದು ಕಷ್ಟವಲ್ಲ. ಸ್ಪರ್ಧೆ ಇರುವುದು ದೇವರ ಆಜ್ಞೆಗಳು ಮತ್ತು ಮನುಷ್ಯರ ಆಜ್ಞೆಗಳ ನಡುವೆ ಮಾತ್ರ. ಇಂತಹ ಸಮಯದಲ್ಲಿ ಸಭೆಯಲ್ಲಿರುವ ಬಂಗಾರವನ್ನು ಕಿಲುಬಿನಿಂದ ಬೇರ್ಪಡಿಸಲಾಗುವುದು. ಹಿಂಸೆ ಇಲ್ಲದಿರುವಾಗ ನಮ್ಮ ಸಭೆಗೆ ನಂಬಿಕೆಯಲ್ಲಿ ದೃಢವಾಗಿರುವವರೆಂದು ಹೇಳಿಕೊಳ್ಳುವ ಅನೇಕರು ಸೇರಿಕೊಳ್ಳುತ್ತಾರೆ. ಆದರೆ ಸಭೆಗೆ ಹಿಂಸೆ ಬಂದಾಗ ಅಂಥವರು ಸಭೆಯನ್ನು ಬಿಟ್ಟು ನಮ್ಮಿಂದ ದೂರ ಹೋಗುತ್ತಾರೆ. ದೇವರ ಆಜ್ಞೆಗಳು ನಿರಾರ್ಥಕ ಮಾಡಲ್ಪಟ್ಟಾಗ ಹಾಗೂ ಸಭೆಯು ತೀಕ್ಷ್ಣವಾದಂಥ ಶೋಧನೆಗಳಿಂದ ಜರಡಿ ಹಿಡಿಯಲ್ಪಟ್ಟಾಗ ನಮ್ಮ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ದುರಾತ್ಮಗಳ ವಂಚನೆಗೆ ಒಳಗಾಗಿ ದೆವ್ವಗಳ ಬೋಧನೆಗಳಿಗೆ ಕಿವಿಗೊಡುವವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಇನ್ನೇನು ಅತಿ ಶೀಘ್ರದಲ್ಲಿ ಈ ಲೋಕಕ್ಕೆ ಮೃಗದ ಗುರುತನ್ನ ತರುವಂತವರಾಗಿದ್ದಾರೆ. ಇಂತಹ ಸಮಯದಲ್ಲಿ ಅನೇಕ ಹಿಂಸೆ ಕಷ್ಟಗಳು ಬರ್ತಕ್ಕಂಥದ್ದಾಗಿದೆ. ನಿಂದನೆ, ಅಪಹಾಸ್ಯ, ಸೆರೆಮನೆಯ ಬಂಧನೆ, ಈ ರೀತಿಯ ಕಾರ್ಯಗಳು ಕ್ರಿಸ್ತನ ನಿಮಿತ್ತವಾಗಿ ಬರ್ತಕ್ಕಂಥದ್ದಾಗಿದೆ. ನಾವು ಆ ಸಮಯದಲ್ಲಿ ಆ ಗೋಧಿಯ ಕಾಲಿನಲ್ಲಿ ಪುಟಕ್ಕಾಕಿದ ಚಿನ್ನದ ರೀತಿಯಲ್ಲಿ ದೇವರು ನಮ್ಮನ್ನು ಪರೀಕ್ಷಿಸುವಾಗ ನಾವು ಸತ್ಯಕ್ಕೋಸ್ಕರ ನಿಂತುಕೊಳ್ಳುವುದಾದರೆ ದೇವರು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಮುದ್ರಿಸುವಂತವನಾಗಿದ್ದಾನೆ. ಒಂದು ವೇಳೆ ದೇವರ ಆಜ್ಞೆಯನ್ನು ಮೀರಿ ನಾವು ಮನುಷ್ಯರ ಆಜ್ಞೆಗಳನ್ನು ಆ ಮೃಗದ ಗುರುತನ್ನು ಹಾಕಿಸಿಕೊಂಡರೆ ನಾವು ಆ ಒಂದು ಒಟ್ಟಿನ ರೀತಿಯಲ್ಲಿ, ಆ ಒಂದು ಹಣಜೆಯ ರೀತಿಯಲ್ಲಿ ಬೆಂಕಿಯಲ್ಲಿ ಹಾಕಲ್ಪಡ್ತಕ್ಕಂಥವರಾಗಿದ್ದೇವೆ. ಹಿಂಸೆ ಬರ್ತಕ್ಕಂಥದ್ದಾಗಿದೆ ಸಭೆಗೆ, ಯಾಕೆಂದರೆ ದೇವರು ಸಭೆಯನ್ನು ಶುದ್ಧೀಕರಿಸಿ ಪರಿಶುದ್ಧ ಮಾಡ್ತಕ್ಕಂಥವನಾಗಿದ್ದಾನೆ. ಹಿಂಸೆಯ ನಿಮಿತ್ತ ನೀವು ಹಿಂತೆಗೆಯದೆ, ಹೌದು ಎಷ್ಟೇ ಕಷ್ಟ ಬಂದರೂ ನಾನು ಕ್ರಿಸ್ತನಿಗೋಸ್ಕರ ನಿಲ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ನಿಲ್ಲಬೇಕಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಇನ್ನೂ ಯಾವ ಯಾವ ರೀತಿಯಲ್ಲಿ ದೇವರು ನಮ್ಮನ್ನು ಪರಿಶೋಧಿಸ್ತಕ್ಕಂಥವನಾಗಿದ್ದಾನೆ, ಗೋಧಿಯಿಂದ ಒಟ್ಟನ್ನು ಹೇಗೆ ಬೇರ್ಪಡಿಸ್ತಕ್ಕಂಥನಾಗಿದ್ದಾನೆ ಎಂಬುದಾಗಿ ನಾವು ಮುಂದುವರೆದು ಕಲಿಯೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಹೌದು ಸ್ವಾಮಿ, ನೀನು ನಮಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ದೇವರಾಗಿದ್ದೀಯಾ ಸ್ವಾಮಿ. ನೀ ನ್ಯಾಯ ವಿಚಾರಣೆ ಮಾಡುವ ಗಳಿಗೆಯು ಬಂದಿದೆ ಎಂಬುದಾಗಿ ಹೇಳುವಾಗ ಗೋಧಿಯನ್ನು ಹೊಟ್ಟಿಯನ್ನು ಬೇರ್ಪಡಿಸ್ತಕ್ಕಂಥ ಸಮಯದಲ್ಲಿ ನಾವಿದ್ದೇವೆ ಸ್ವಾಮಿ. ಆದರೆ ಇದನ್ನು ನೀನು ಯಾವ ರೀತಿಯಲ್ಲಿ ಮಾಡ್ತಕ್ಕಂಥದ್ದಾಗಿದೆಯೇ ಎಂಬುದಾಗಿ ನಾವು ನೋಡುವಾಗ ನೀನು ಸಭೆಗೆ ಹಿಂಸೆಯನ್ನು ಅನುಮತಿಸುವಂಥವನ್ನದಾಗಿದ್ದೀಯ ಸ್ವಾಮಿ. ಆದರೆ ಹಿಂಸೆಯ ನಿಮಿತ್ತವಾಗಿ ನಾವು ಮುಂದಿಟ್ಟಿರ್ತಕ್ಕಂಥ ಹೆಜ್ಜೆಯನ್ನು ಹಿಂದಿಡದೆ ನಾವು ಇದೋ ಕರ್ತನ ನಿಮಿತ್ತ ಎಲ್ಲವನ್ನ ಸಹಿಸಿಕೊಂಡು ಕೊನೆಯವರೆಗೂ ತಾಳುವವನೇ ಧನ್ಯನು ಎಂಬುದಾಗಿ ನೀನು ಹೇಳುವಾಗ ತಾಳಿಕೊಳ್ಳುವಾಗಿ ನಮಗೆ ಬಲವನ್ನು ಕೊಡು ಸ್ವಾಮಿ. ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು, ಹೌದು ಕ್ರಿಸ್ತನಿಗೋಸ್ಕರ ನಾನು ನಿಲ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರದಲ್ಲಿ ನೀನಿದ್ದು ಮುನ್ನಡೆಸು, ಆಶೀರ್ವಹಿಸು, ನಿನ್ನ ಪರಲೋಕ ರಾಜ್ಯಕ್ಕೆ ನಮ್ಮನ್ನ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ನಮ್ಮ ತಂದೆ. ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಒಂದು ಸಣ್ಣ ಕೋಣೆ, ಒಂದು ಮಂಚ, ಒಂದು ಮೇಜು, ಒಂದು ಕುರ್ಚಿ, ಒಂದು ದೀಪ ಸ್ತಂಭ ಎಲಿಶನಿಗೆ ಮಾಡಿಸಿಟ್ಟಳು ಶೂನ್ಯಮ್ಯಳು ಎಲಿಶನಿಗೆ ಮಾಡಿಸಿಟ್ಟಳು. ಇಲ್ಲಿ ಬರುವಾಗೆಲ್ಲ ಆತ ನಿಂತು ಸ್ವಲ್ಪ ಕುಳಿತು ಸ್ವಲ್ಪ ಮಲಗಿ ವಾಕ್ಯ ಓದಿ ಪ್ರಾರ್ಥನೆಯ ಮಾಡುತ್ತಿದ್ದನು. ಎಲಿಶನು ಯಹೋವನನ್ನು ಸ್ತುತಿಸುತ್ತಿದ್ದನು. ಎಷ್ಟೊಂದು ಉಪಕಾರ ಆ ತಾಯಿ ಮಾಡಿದಳು. ಓಹೋ ಎಷ್ಟೊಂದು ಅದ್ಭುತವ ತನ್ನ ಬಾಳಿನಲ್ಲಿ ಪಡೆದುಕೊಂಡಳು. ಎಷ್ಟೊಂದು ಉಪಕಾರ ಆ ತಾಯಿ ಮಾಡಿದಳು. ಓಹೋ ಎಷ್ಟೊಂದು ಅದ್ಭುತವ ತನ್ನ ಬಾಳಿನಲ್ಲಿ ಪಡೆದುಕೊಂಡಳು. ತನ್ನ ಬಾಳಿನಲ್ಲಿ ಪಡೆದುಕೊಂಡಳು. ಒಂದು ಸಣ್ಣ ಕೋಣೆ, ಒಂದು ಮಂಚ, ಒಂದು ಮೇಜು, ಒಂದು ಒಂದು ದೀಪ ಸ್ತಂಭ ಎಲಿಶನಿಗೆ ಮಾಡಿಸಿಟ್ಟಳು ಶೂನ್ಯಮ್ಯಳು ಎಲಿಶನಿಗೆ ಮಾಡಿಸಿಟ್ಟಳು. ಇಲ್ಲಿ ಬರುವಾಗೆಲ್ಲ ಆತ ನಿಂತು ಸ್ವಲ್ಪ ಕುಳಿತು ಸ್ವಲ್ಪ ಮಲಗಿ ವಾಕ್ಯ ಓದಿ ಪ್ರಾರ್ಥನೆಯ ಮಾಡುತ್ತಿದ್ದನು. ಎಲಿಶನು ಯಹೋವನನ್ನು ಸ್ತುತಿಸುತ್ತಿದ್ದನು. ಎಷ್ಟೊಂದು ಉಪಕಾರ ಆ ತಾಯಿ ಮಾಡಿದಳು. ಓಹೋ ಎಷ್ಟೊಂದು ಅದ್ಭುತವ ತನ್ನ ಬಾಳಿನಲ್ಲಿ ಪಡೆದುಕೊಂಡಳು. ಎಷ್ಟೊಂದು ಉಪಕಾರ ಆ ತಾಯಿ ಮಾಡಿದಳು.